ಹರಿಹರಪುರ ಶ್ರೀಧರವರು ಮನೆ ಮನೆ ಕವಿಗೋಷ್ಠಿಯಲ್ಲಿ ಹುಟ್ಟಿ ಬೆಳೆದಂತ ಒಬ್ಬ ಕವಿ ಅನ್ನೋದಕ್ಕೆ ನಾನು ಹೆಮ್ಮೆ ಪಡ್ತೇನೆ. ನಮಗೆ ಬಹಳ ಆಲೋಚನೆ ಮಾಡ್ತಾ ಇದ್ವಿ, ದೊಡ್ಡ ದೊಡ್ಡ ಸಾಹಿತಿಗಳ ದೊಡ್ಡ ದೊಡ್ಡ ಕವಿಗಳ ಕವನಗಳನ್ನ ಕೇಳ್ತಾ ಇದ್ವಿ, ಓದ್ತಾ ಇದ್ವಿ. ಆ ಕವನದ ಸಾಲುಗಳಿಗೆ, ಕಾವ್ಯದ ಧ್ವನಿಗೆ, ಕಾವ್ಯ ಪ್ರತಿಭೆಗೆ ಎಷ್ಟು ಮಟ್ಟಿಗೆ ತಲೆದೂಗುತ್ತಿದ್ದೇವೆಯೋ ಹಲವು ಸಾರಿ ಓ ಇಂಥವರು ಇಷ್ಟು ಸರಳವಾಗಿ ಅಥವಾ ಕಾವ್ಯವೇ ಅಲ್ಲದ ಇರುವಂತಹ ಕಾವ್ಯವನ್ನು ಇವರು ಬರೆದಿದ್ದಾರಲ್ಲ, ಅವರಲ್ಲಿ ಕೂಡ ಕಾವ್ಯವಲ್ಲದ ಅಂಶಗಳು ಸಾಕಷ್ಟು ಇವೆಯಲ್ಲ ಅನ್ನುವಂತ ಒಂದು ಸಣ್ಣ ಒಳತೋಟಿ ನಮ್ಮನ್ನ ಕಾಡ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಅವರಾಗ್ಲೇ ಹೇಳಿದ್ದಾರೆ, ನನ್ನದೊಂದು ಪದ ನಿಮ್ಮ ಹೃದಯದಲ್ಲಿ ಉಳಿಯುವುದಾದರೆ ನನ್ನ ಕವನ ಧನ್ಯವು ಅಂತ. ಪ್ರಾಯಶಃ ಅವರೊಂದು ಪದ ಅಲ್ಲ, ಈ 10 ಕವನಗಳಲ್ಲಿರುವಂತ ಎಲ್ಲ ಪದಗಳು ನಿಮ್ಮೆಲ್ಲರ ಹೃದಯವನ್ನ ಮುಟ್ಟಿವೆ, ತಟ್ಟಿವೆ, ಹಾಗೆ ನೆನಪಲ್ಲಿ ಉಳಿತವೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಆಯಾ ಕವನದ ಭಾವಕ್ಕೆ, ಆಯಾ ಕವನ ತಾನು ರೂಢಿಸಿಕೊಂಡಿರುವ ಲಯಕ್ಕೆ ಬೇಕಾದಂತಹ ಒಂದು ರಾಗ ಸಂಯೋಜನೆಯನ್ನ ರಾಗ ನಿರ್ದೇಶಕರು ಮಾಡಿದ್ದಾರೆ. ಗಾಯಕಿಯರು ತುಂಬಾ ಸುಶ್ರಾವವಾಗಿ ಹಾಡಿ ನಿಮ್ಮ ಮನವನ್ನು ತಣಿಸಿದ್ದಾರೆ. ಒಂದು ಕವನ, ಒಂದು ಕಾದಂಬರಿ, ಒಂದು ನಾಟಕ ಅನ್ನುವಂಥದ್ದು ಯಾವಾಗ ಅದು ಸಾಹಿತ್ಯ ಆಗ್ತದೆ, ಸಹಿತ ಅಂತ ಹೇಳ್ತಾರೆ, ಸಹಿತವಾದಂಥದ್ದು ಸಾಹಿತ್ಯ ಅಂತ. ಒಂದು ನವೋದಯ ಇದರಲ್ಲಿ, ಹಾಡುಗಾರಿಕೆ ಇದರಲ್ಲಿ ಒಂದು ಮಾತು ಹೇಳ್ತಾರೆ, ಹಾಡು ಕಸ ರಾಗ ರಸ ಅಂತ. ಒಳ್ಳೆಯ ರಾಗ ಹಾಕಿ ಹಾಡು ಅನ್ಕೇಳಿ ಸಿಕ್ಕರೆ ಕಸವನ್ನು ಕೂಡ ರಸವನ್ನಾಗಿ ಮಾಡುವಂತ ಒಂದು ಶಕ್ತಿ ಅಥವಾ ಒಂದು ಪ್ರತಿಭಾ ಕೌಶಲ ಹಾಡುಗಾರರಿಗೆ ಇರ್ತದೆ. ಆ ಹಿನ್ನೆಲೆಯಲ್ಲಿ ಪ್ರಾಯಶಃ 10 ಗೀತೆಗಳಲ್ಲಿ ಕಸದ ಅಂಶ ಇಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ. ಇವೆಲ್ಲವೂ ಹಾಡು ರಸ ರಾಗವೂ ರಸ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಒಂದು ಸಾಹಿತ್ಯ ಕೃತಿಯನ್ನ ವಿಮರ್ಶಕರು 3 ಮಾನದಂಡಗಳ ಹಿನ್ನೆಲೆಯಲ್ಲಿ ವಿಮರ್ಶೆ ಮಾಡ್ತಾರೆ. ವಸ್ತು, ರೂಪ, ಧೋರಣೆ ಅನ್ನುವಂಥವು 3 ಮಾನದಂಡಗಳು. ವಸ್ತು ಯಾವುದು? ತನ್ನ ಕೃತಿಗೆ, ತನ್ನ ಕವನಕ್ಕೆ ಆತ ಆಯ್ದುಕೊಂಡಂತಹ ವಸ್ತು ಯಾವುದು? ರಾಮಾಯಣವೋ, ಮಹಾಭಾರತವೋ, ಸಾಮಾಜಿಕವೋ, ಪೌರಾಣಿಕವೋ, ಐತಿಹಾಸಿಕವೋ ಅನ್ನುವಂಥದ್ದು. ಹಾಗಾದ್ರೆ ಪ್ರಾಯಶಃ ಒಬ್ಬ ಕವಿ ಆಯ್ದುಕೊಳ್ಳುವ ವಸ್ತುಗಳು ನಮಗೆಲ್ಲ ಚಿರಪರಿಚಿತವಾದಂತಹ ವಸ್ತುಗಳೇ ಇರ್ತವೆ. ಆದ್ರೆ ನಮಗೆ ಪರಿಚಯ ಇರುವಂತಹ ವಸ್ತುಗಳು ಕವಿಯ ಭಾವನೆಯಲ್ಲಿ ಹೇಗೆ ನಮಗೆ ನವೀನವಾಗಿ ಕಾಣ್ತವೆ ಅನ್ನುವಂಥದ್ದು ಬಹಳ ಮುಖ್ಯ. ಕವಿ ಕಾರ್ಯವನ್ನ ಸಂಜೆ ಅಥವಾ ಬೆಳಗು ಮೂಡುವ ಕಾಮನ ಬಿಲ್ಲಿಗೆ ಹೋಲಿಸ್ತಾರೆ. ಆ ಸಂಜೆ ಮತ್ತು ಬೆಳಗಿನ ಹೊತ್ತಿನಲ್ಲಿ ಮಳೆಹನಿ ಆಗಸದಿಂದ ಇಳಿಯುವಂತ ಒಂದು ಸಂದರ್ಭದಲ್ಲಿ ಆ ಮಳೆಯ ಹನಿಯ ಒಳಗೆ ಸೂರ್ಯನ ಕಿರಣ ಪ್ರವೇಶಿಸಿದಾಗ ಅದು ಎಲ್ಲೋ ಅದು ಕಾಮನಬಿಲ್ಲಿನ 7 ವರ್ಣಗಳನ್ನ ಪಡ್ಕೊಂಡು ಬರ್ತದೆ. ಹಾಗೆ ಒಂದು ಸರಳವಾದ, ಒಂದು ಸಾಮಾಜಿಕವಾದ ಒಂದು ಸಂಗತಿ ಕವಿಯ ಮನಸ್ಸಿನ ನೀರ ಬಿಂದುವಿನಲ್ಲಿ ಹೊಕ್ಕಾಗ ಹೊರಗೆ ಬರುವಾಗ ಅದು ಕಾಮನ ಬಿಲ್ಲಾಗಿ ಬರ್ತದೆ. ಅದು ಹೇಗೆ ಕಾಮನ ಬಿಲ್ಲಾಗಿ ಬಂತು ಅನ್ನೋದನ್ನ ನಾವು ಹರಿಹರಪುರ ಶ್ರೀಧರವರ ಪದ್ಯಗಳಲ್ಲಿ ನೋಡಿದ್ದೇವೆ. ಹೀಗಾಗಿ ಒಂದು ಕವನ ಸಾಮಾಜಿಕ ಸಮಸ್ಯೆಗಳನ್ನ ಅಥವಾ ಒಂದು ವಸ್ತುವನ್ನ ಇಟ್ಕೊಂಡು ಯಥಾವತ್ತಾಗಿ ಸಂತೆಪಟ್ಟಿ ಮಾಡಿದ್ರೆ ಅದು ಕವನ ಆಗುವುದಿಲ್ಲ. ಹೇಗೆ ಅದು ಬರಬೇಕು? ಬಹಳ ಮುಖ್ಯವಾಗಿ ನಮ್ಮ ವಸ್ತುಗಳನ್ನ ನಾವು ಆಯ್ದುಕೊಳ್ಳುವಂತಹ ಕಾವ್ಯದ ವಿಷಯಗಳನ್ನ ಎಷ್ಟು ಮಟ್ಟಿಗೆ ನಾವು ಕವನವಾಗಿ ಅದನ್ನ ಹೊರ ಹಾಕ್ತೇವೆ, ಅಭಿವ್ಯಕ್ತಿ ಪಡಿಸ್ತೇವೆ ಅನ್ನುವಂಥದ್ದು ಮುಖ್ಯ. ಎಲ್ಲ ಹರಿಹರಪುರ ಶ್ರೀಧರವರು ಅಪ್ಪಟ ನವೋದಯ ಕವಿಗಳು. ನವೋದಯದ ಹಲವು ಲಕ್ಷಣಗಳು ಪ್ರಕೃತಿ ಪ್ರೇಮ, ಭೂಮಿ ಪ್ರೇಮ, ದೇಶ ಪ್ರೇಮ ಮತ್ತೆ ಆಧ್ಯಾತ್ಮಿಕತೆ ಅನ್ನುವಂಥದ್ದು. ಇನ್ನೊಂದು ಬಹಳ ಮುಖ್ಯ ಗುಣ ಅಂತಂದ್ರೆ ಗೇಯತೆ ಅನ್ನುವಂತ ಒಂದು ಪ್ರಶ್ನೆ. 10 ಪದ್ಯಗಳನ್ನ ನಾವೆಲ್ಲ ನೋಡಿದ್ದೇವೆ. ಎಲ್ಲ ಪದ್ಯಗಳಲ್ಲಿ ಹರಿಹರಪುರ ಶ್ರೀಧರವರ ಸರಳ ಬದುಕನ್ನ ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಶ್ರೀಗಂಧ ಆಗಲಿ ಅಥವಾ ದೀಪ ಆಗಲಿ ಇವೆಲ್ಲವೂ ಸಾರ್ಥಕತೆಯ ಬದುಕಿನ ಮಾಡೆಲ್ಗಳು ಅಂತ ಕರೀತಾರೆ. ಸಾರ್ಥಕತೆಯ ಬದುಕಿನ ಮಾದರಿಗಳು. ಪ್ರಾಯಶಃ ಈ ಮಾದರಿಗಳನ್ನ ತಗೊಂಡು ಸರ್ವಜ್ಞ ಬರೆದ, DVG ಬರೆದ್ರು, ಹರಿಹರಪುರ ಶ್ರೀಧರ್ ಬರೆದ್ರು, ಇನ್ನು ಅನೇಕ 100 ಜನ ಕವಿಗಳು ಈ ಮಾಡೆಲ್ಗಳ ಮೇಲೆ ಬರೆದಿದ್ದಾರೆ. ಅದರ ಗುಣ ಗೊತ್ತು. ದೀಪ ತನ್ನೇ ತನ್ನ ಮೈ ಸುಟ್ಟುಕೊಂಡು ಇತರಿಗೆ ಬೆಳಕು ಕೊಡುತ್ತದೆ, ಗಂಧ ತನ್ನ ಮೈಯನ್ನ ತೆಗೆದುಕೊಂಡು ಇತರಿಗೆ ಸುವಾಸನೆ ಕೊಡುತ್ತದೆ, ಹೂವು ಸ್ವಲ್ಪ ಸಮಯ ಇದ್ರೂ ಕೂಡ ಇನ್ನೊಬ್ಬರಿಗೆ ಸಾರ್ಥಕವಾದಂತಹ ಪ್ರೇರಣೆ ನೀಡಿ ತಾನು ಬಾಡಿ ಹೋಗ್ತದೆ ಅನ್ನೋದು ಗೊತ್ತು. ಆದ್ರೆ ಬೇರೆ ಬೇರೆ ಬಾಯಲ್ಲಿ ಕೇಳಿದಾಗಲೂ ಕೂಡ ಇವುಗಳ ಕಲ್ಪನೆ ನವನವೀನವಾಗ್ತದೆ. ಅದಕ್ಕೆ ಪ್ರತಿಭಾ ನವೋನ್ಮೇಷ ಶಾಲಿನಿ ಅಂತ ಹೇಳುವಂಥದ್ದು. ಸಹೃದಯರನ್ನ ಹಿಡಿದಿಟ್ಟುಕೊಳ್ಳುವಂತ ಆ ಒಂದು ಚಾಕಚಕ್ಯತೆಯನ್ನ ಮೆರೆದಿದ್ದಾರೆ. ನಮ್ಮೆ ಹೋದ್ರೆ ಅಲ್ಲಿ ಅನೇಕ ಪ್ರತಿಮೆಗಳು ಬರ್ತವೆ, ಸಂಕೇತಗಳು ಬರ್ತವೆ, ಧ್ವನಿಗಳು ಅಂತ ಹೇಳ್ತಾರೆ. ಅಂತ ಯಾವ ಒಂದು ಏನು ಕೆಲವು ಸರಿ ಅದು ಕಸರತ್ತಾಗ್ಬಿಡ್ತದೆ. ಕಾವ್ಯ ರಚನೆಯಲ್ಲಿ ಧ್ವನಿ ಸಂಕೇತ ಪ್ರತಿಭೆಗಳನ್ನ ಹುಟ್ಟಿ ಹಾಕೋದು ಒಂದು ಕಸರತ್ತಾಗ್ತದೆ. ಆದ್ರೆ ಕೆಲವು ಸಹಜವಾಗಿ ಕಾವ್ಯದಲ್ಲಿ ತಮ್ಮ ಸಂಕೇತವನ್ನ ಧ್ವನಿಯನ್ನ ಪ್ರಯೋಗ ಮಾಡ್ತಾರೆ. ಅಂತ ಯಾವ ಪ್ರಯತ್ನಗಳು ಇಲ್ಲದೆ ಸರಳವಾದಂತಹ ಒಂದು ಶಬ್ದದಲ್ಲಿ ಇಲ್ಲಿ ನೀವು ನೋಡಿದಿರಿ, ಭಾವಗೀತಾತ್ಮಕ ಲಯ ಇದೆ, ತತ್ವಪದದ ಲಯ ಇದೆ, ಏಕನಾದದ ಲಯ ಇದೆ, ಇನ್ನೂ ಅನೇಕ ಲಯಗಾರಿಕೆನ ಇಲ್ಲಿ ಮೆರೆದಿದ್ದಾರೆ. ನಾನು ಹೇಳೋದು ಇಷ್ಟ ಇಲ್ಲಿ, ಹರಿಹರಪುರ ಶ್ರೀಧರವರ ಮನಸ್ಸು, ಬದುಕು ಭೂಮಿಯೊಳಗೆ ಆಳವಾಗಿ ಬೇರು ಬಿಟ್ಟಂತ ಮನಸ್ಸು, ಭೂಮಿಯೊಳಗೆ ಆಳವಾಗಿ ನೆಲೆ ನಿಂತಿರುವಂತ ಒಂದು ಬದುಕು. ಆಕಾಶಯಾನದ ಕಲ್ಪನೆ ಇದ್ದರೂ ಕೂಡ ಭೂಮಿಯ ಸಂಬಂಧವನ್ನ ಕಿತ್ತುಕೊಳ್ಳಲಾರದ ಒಂದು ಸಂದರ್ಭ ಇಲ್ಲಿದೆ. ಅವರು ಪರಿತಪಿಸುತ್ತಾರೆ, ಯಾಕೆ ಊಟ ಜಗದ ಊಟ ಸಾಗಿದೆ.
ಕವಿತೆಗಳ ಕುರಿತಾಗಿ ತಮ್ಮ ಅಭಿಪ್ರಾಯಗಳನ್ನ ನೇರವಾಗಿ ವ್ಯಕ್ತಪಡಿಸಿದ್ದಾರೆ ಚಂದ್ರಕಾಂತ ಪಟೇಶ್ವರ್.